ಇವತ್ತು ಮಗನನ್ನ ಪೂರ್ತಿ ಬದಲಾಯಿಸ್ತಾರೆ. ಇದು ವಿದ್ಯೆ ಎಂದು ಅಹಂಕಾರ ಪಟ್ಟರೆ ಅವನು ಒಂದು ಅಹಂಕಾರ ತಂದೆ ಇನ್ನೂ ಒಬ್ಬನಿಗೆ ಪಂಪೋಡ್ ಇನ್ನೂ ಜಾಸ್ತಿ ಮಾಡಿಬಿಟ್ರೆ ಮಗನ ಕೊಯ್ಯಾರ ಕೊಂದಾಗತ್ತೆ, ಪ್ರಯೋಜನಕ್ಕೆ ಬರಲಿಲ್ಲ. ಎಷ್ಟೋ ಕಡೆ ಹಳ್ಳಿಗಳು ಮಾತಾಡ್ತಾರೆ ಈ ಮಧ್ಯೆ, ಯಾರೋ ಮೋಸ ಮಾಡಿಬಿಡುತ್ತಾನೆ. ಆ ಹಳ್ಳಿಯವರು ಹೆಬ್ಬೆಟ್ಟು ಹೊತ್ತಲ್ಲಿ ಬೈತಾಳೆ, ಏನ್ ಸರ್ ಓದೋರು ಕಂಡ ಕಾಣ್ತೀರಿ, ಸರಿ ಹೋಗಲ್ಲ ಬಿಡಿ ಅಂತ ಹೇಳ್ಬಿಡುತ್ತ. ಅವಳು ಓದಿಲ್ಲ, ಓದೋರು ಕಂಡ ಕಾಣ್ತೀರಿ ಅಂತ ಮಣ್ಣಿನ ಕೆಲಸ ಮಾಡ್ತಿರಲ್ಲ ಅಂತ ಬಾಯಿಲೆ ಬಿಡುತ್ತ. ಅಂದ್ರೆ ಓದಿ ಎಲ್ಲಿ ತೋರಿಸ್ಬೇಕು, ನೀವಾಗ ಕೃತಿಯಲ್ಲೇ ತೋರಿಸ್ಬೇಕಾಗಿ. ಹೀಗೆಲ್ಲ ತಿಳಿದವರಾಗಿ ಮಾತಾಡ್ತಿರಲ್ಲ, ಓದೋರು ಲಕ್ಷಣನ? ನಾನು ಓದಿಲ್ಲ, ಆದ್ರೆ ಓದೋರು ಹೇಗಿರ್ತಾರೆ ತಿಳ್ಕೊಂಡಿದ್ದೇನೆ. ನಿಮ್ಮಲ್ಲಿ ಲಕ್ಷಣ ಇಲ್ಲ ಅಂತ ಧೈರ್ಯ ಹೇಳ್ತಾರೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಜ್ಞಾನದ ಒಂದು ಪರಿಪಾಕ ಎಲ್ಲಿ ಕಾಣಬೇಕು, ಎಲ್ಲ ಒಂದಂತಂದು ಎಲ್ಲ ತಿಳ್ಕೊಂಡಾಗತ್ತೆ ಹೇಗೆ ಅಂತ ಕೇಳಿದ್ರೆ ಆ ಉತ್ತರ ಕೊಡ್ತಾರೆ ಶ್ವೇತಕೇತು. ದೇವರು ಅಂದ್ರೆ ಆತನೇ ಅಂತ ಹೇಳಿ, ದೇವರ ಬಗ್ಗೆ ಒಂದು ತಿಳ್ಕೊಂಡು ಬಿಟ್ರೆ ಇಡೀ ಜಗತ್ತನ್ನೇ ತಿಳ್ಕೊಂಡಾಗ ಲೆಕ್ಕ. ದೇವರು ಒಂದನ್ನು ತಿಳ್ಕೊಂಡಿಲ್ಲ ಅಂದ್ರೆ ಜಗತ್ತನ್ನ ಇಂಚು ಬೈ ಅಂತ ತಿಳ್ಕೊಂಡ್ರು ಕೂಡ ಏನು ತಿಳ್ಕೊಂಡಿಲ್ಲ ಅಂತ ಅರ್ಥ. ಈ ಮಾತು ಅರ್ಥ ಮಾಡಿಕೊಂಡಾಗ ತಿಳುವಳಿಕೆ ಅರ್ಥ ಏನು ಅಂತ ಗೊತ್ತಾಗ್ತದೆ. ದೇವರನ್ನು ತಿಳ್ಕೊಳ್ಳೋದೇ ಬೇರೆ, ಜಗತ್ತನ್ನು ತಿಳ್ಕೊಳ್ಳೋದೇ ಬೇರೆ. ಜಗತ್ತನ್ನು ತಿಳ್ಕೊಳ್ಳೋದು ಭಾರಿ ಕಷ್ಟ, ಯೂಸ್ಲೆಸ್ ಕೊನೆಗೆ ಇಷ್ಟೆಲ್ಲ ಮಾಡಿ. ದೇವರು ತಿಳ್ಕೊಳ್ಳೋದು ಸುಲಭ, ಹೈಲಿ ಫ್ರೂಟ್ಫುಲ್. ದೇವರು ಒಬ್ಬನು ತಿಳ್ಕೊಂಡ್ರೆ ಜಗತ್ತನ್ನೇ ತಿಳ್ಕೊಂಡಾಗ ಲೆಕ್ಕ. ಯಾವುದೋ ಒಂದು ಆಫೀಸಿನ ಕೆಲಸ ಆಗಬೇಕು, ಆಫೀಸ್ ಎಲ್ಲಿದೆ ಗೊತ್ತಿಲ್ಲ, ಆಫೀಸರ್ ಎಷ್ಟು ಜನ ಇದ್ದಾರೆ ಗೊತ್ತಿಲ್ಲ, ಕ್ಲರ್ಕ್ ಗೊತ್ತಿಲ್ಲ, ಫೈಲ್ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಆ ಚೀಫ್ ಇದ್ದಾನಲ್ಲ ಅವನು ಕ್ಲೋಸ್ ಫ್ರೆಂಡ್, ಗೊತ್ತೇ ಇಲ್ಲ, ಫೋನ್ ಹೊಡಿತಾನೆ, ನೋಡ ಏನು ಫೈಲ್ ಬಾಕಿ ಇದೆ ನೋಡು ಅಂತ ಹೇಳ್ತಾನೆ. ಕೂತಲ್ಲೇ ಮಾಹಿತಿ ಬಂದ್ಬಿಡುತ್ತೆ, ಅದು ಏನು ಗೊತ್ತಿಲ್ಲ, ಬರೋದಿಷ್ಟೇ. ಇನ್ನೊಬ್ಬರಿಗೆ ಬಿಲ್ಡಿಂಗ್ ಗೊತ್ತು, ಕ್ಲರ್ಕ್ ಗೊತ್ತು, ಎಲ್ಲ ಗೊತ್ತು, ಪ್ರತಿಯೊಂದು ಗೊತ್ತು. ಆಫೀಸರ್ ಯಾರು ಗೊತ್ತಿಲ್ಲ, ಗೊತ್ತಿದ್ರೆ ಇವನು ಎಕ್ಸಾಮ್ ಎನಿಮೀಸ್. ಇವರು ಅವನು ರಿಟೈರ್ ಆಗೋರಿಗೂ ಫೈಲ್ ಮೂವ್ ಆಗೋದ್ರೆ ಹಾಗೆ ಗೊತ್ತಿರ್ತಾರೆ. ಯಾತಕ್ಕೆ ಅವನಿಗೆ ಅವನು ಪರಿಚಯ ಇಲ್ಲ ಅಥವಾ ತಪ್ಪು ಪರಿಚಯ ಇದೆ, ಕೆಲಸಕ್ಕೆ ಬರೋದೇ ಇಲ್ಲ. ನಮಗೀಗ ಅರ್ಥ ಆಗುತ್ತೆ, ಗೊತ್ತು ವ್ಯಕ್ತಿ ಗೊತ್ತಿರೋದು ಮುಖ್ಯ ಅಲ್ಲ, ಆ ವಸ್ತು ಗೊತ್ತಿರಬೇಕು. ನಮಗೆ ವಸ್ತುವಿನ ನಿಯಮನ ಮಾಡ್ತಕ್ಕಂಥ ವ್ಯಕ್ತಿ ಗೊತ್ತಿಲ್ಲದೆ ಹೋದರೆ ಉಳಿದೆಲ್ಲ ವೇಸ್ಟು. ಅದೊಂದು ಗೊತ್ತಾಗಿಬಿಟ್ರೆ ಎಲ್ಲ ಕೆಲಸ ಆಗೋಗ್ಬಿಡುತ್ತೆ. ಲೋಕದಲ್ಲೂ ನಾವು ಬದುಕ್ತಿರೋದು ಹಾಗೇನೆ. ಎಷ್ಟೋ ಜನ ಮನೆ ಹುಡುಕ್ತಾರೆ, ಖಾಲಿ ಮನೆ ಸಿಕ್ಕಿದೆ, ರೂಮ್ ಟು ಲೆಟ್ ಅಂತ ಹಾಕಿರ್ತಾರೆ, ಹೌಸ್ ಟು ಲೆಟ್. ಕಷ್ಟ ಹುಡುಕ ಕೆಲಸಕ್ಕೆ ಹೋಗ್ತಾ ಟೂ ಇದು ಓನರ್ ಅಂತ ಹುಡ್ಕೊಂಡು ಹೋಗ್ತಾನೆ, ಲೆಟ್ ಒಳಗೆ ಆಕ್ಯುಪೈ ಮಾಡ್ತೀನಿ ಅಂತ ಹೋಗೋದಿಲ್ಲ. ಮತ್ತೆ ರೆಡಿ ಅಂತ ಒಳಗೆ ಹೋಗ್ಬಿಡೋದಿಲ್ಲ, ಸೀದಾ ಹುಡ್ಕೊಂಡು ಹೋಗ್ತಾನೆ. ಓನರ್ ಯಾರು ಹುಡ್ಕೊಂಡು ಹೋಗ್ತಾರೆ? ಇನ್ನೊಬ್ಬರು ದಿವಸ ಮನೆ ನೋಡ್ಕೊಂಡು ಹೋಗೋಣ ಅಷ್ಟೇನೆ, ಇನ್ನೊಬ್ರು ಏನ್ ಮಾಡಿದ ಮನೆ ಹತ್ರ ಬರಲೇ ಇಲ್ಲ. ಓನರ್ ಅದೇ ಹೋಗ ಬಂದ, ದುಡ್ಡು ಕೊಟ್ಟ, ಕೀ ತಗೊಂಡು ಬಂದೇ ಬಿಟ್ಟ. ಇವ್ನು ನೋಡ ಕುತ್ಕೊಂಡಿದ್ದಾನೆ, ಹಾಗೆ ಸುಮ್ಮನೆ ಕಲ್ಲು ಕೂತ ಕೂತಿದ್ದಾನೆ ಮುಂದೆ. ಓನರ್ ಇವತ್ತು ಬರ್ತಾನೆ, ನಾಳೆ ಬರ್ತಾನೆ ಅಂತೇಳಿ ಯಾಕಂದ್ರೆ ಬುಕ್ಕೆ ಆಗೋಗ್ಬಿಟ್ಟಿ. ಅಂದ್ರೆ ಓನರ್ ಹುಡುಕಿದ ವ್ಯಕ್ತಿ ಜಾಣನಾದ, ಮನೆ ಮುಂದೆ ಕೂತ್ಕೊಂಡು ದಡ್ಡನಾಗಿಬಿಟ್ಟು. ಇವತ್ತು ಜಗತ್ತು ಅಂದ್ರೆ ಮನೆ ಇದ್ದಾಗೆ ಭಗವಂತನಾದ ನಾರಾಯಣ ಜಗನ್ನಾಥ ಯಾರವನ್ನು ಹಿಡಿತಾರೋ ಎಲ್ಲವನ್ನೂ ತಿಳಿದಾಗ ಲೆಕ್ಕ. ಯಾರವನ್ನು ತಿಳ್ಕೊಂಡಿಲ್ಲ ಆ ಜ್ಞಾನ ಸಾತ್ವಿಕ ಜ್ಞಾನ ಅಲ್ಲ. ಇವತ್ತು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ತಿರೋದು ಜನ ಓದ್ತಿರೋದಲ್ಲ ಏನು ಸಾತ್ವಿಕ ಜ್ಞಾನನೇ ಅಲ್ಲ. ಯಾಕೆ? ಮೈನಸ್ ಗಾಡ್ ಎಲ್ಲ ತಿಳ್ಕೊಂಡ್ಬಿಡುತ್ತಾನೆ. ದೇವ್ರ ಬಗ್ಗೆ ತಿಳುವಳಿಕೆನೆ ಬಂದಿಲ್ಲ ಅಂದಮೇಲೆ ಅವು ಓದಿ ಏನ್ ಉಪಯೋಗ ಇದೆ ಈಗ? ಅಲ್ಲ, ಅದು ಯಾಕೆ ಬರಬೇಕು ಅಂದ್ರೆ ಬದುಕೋದು ಅದರಿಂದ. ಈ ಮಧ್ಯೆ ಬದುಕೋದು ಅದರಿಂದ ಅಂದಮೇಲೆ ಅದನ್ನೇ ತಿಳ್ಕೊಂಡಿಲ್ಲ ಅಂದಮೇಲೆ ನಮ್ಮ ಜ್ಞಾನಕ್ಕೆ ಅರ್ಥ ಏನಿದೆ? ಉಳಿದ್ದಲ್ಲ ನಶ್ವರ, ದೇವರು ಶಾಶ್ವತ. ಅಥವಾ ಶಾಶ್ವತನಾದ ಪರಮಾತ್ಮನನ್ನು ಬಿಟ್ಟು ಇನ್ನು ತಗೊಂಡು ಏನು ಉಪಯೋಗ? ಅದಕ್ಕೆ ಹೇಳಲಿಲ್ಲ ಪರ್ಮನೆಂಟ್ ಅಡ್ರೆಸ್ ಕೊಡಬೇಕು, ಟೆಂಪರರಿ ಅಡ್ರೆಸ್ ಕೊಡಬೇಕು. ಯಾರೇ ಕೇಳಿದ್ರು ಅಡ್ರೆಸ್ ನೋಡಿ ಬಾಳೆ, ನಾಳೆ ಕೆಲಸಕ್ಕೆ ಬಾ, ಒಂದು ಖಾಲಿ ಇದೆ, ತಿಂಗಳಿಗೆ 10,000 ರೂಪಾಯಿ ಸಂಬಳ, ಒಂದೇ ಗಂಟೆ ಕೆಲಸ ಅಂತ ಅಷ್ಟು ಕುಡಿಯಾಗ್ಬಿಡುತ್ತೆ. ಅಡ್ರೆಸ್ ಅಂತ ಕೇಳಿದ್ರೆ ಇಗೋ ಬಸ್ ಸ್ಟಾಪ್ ನಂಬರ್ ಹೇಳ್ಬಿಟ್ರೆ ಅಡ್ರೆಸ್, ಅದು ಒಂದು ಬಸ್ ಸ್ಟಾಪ್ ರೋಡ್ ಹೇಳಿದ್ರೆ ಮನೆ ಅಡ್ರೆಸ್ ಹೇಳಿದ ತಕ್ಷಣ ಖುಷಿಯಾಗ್ಬಿಡ್ತಾರೆ. ಯಾಕೆ ಯಾವ್ದಾದ್ರೆ ಸಿಗ್ತಾನೆ, ಇಲ್ಲಾದ್ರೆ ಅವ್ರು ಸಿಕ್ಕ ಮತ್ತೆ ಯಾವ್ದು ಬರ್ತಾನೆ ಅಂತ ಗ್ಯಾರಂಟಿ ಕೂಡ ಇಲ್ಲ. ಜಗತ್ತೆಲ್ಲ ಟೆಂಪರರಿ ಆದ್ರಿಂದ ಎಷ್ಟು ತಿಳ್ಕೊಂಡ್ರು ಕೂಡ ಇದು ಟೆಂಪರರಿ ಅಡ್ರೆಸ್ಸೇ. ದೇವರು ಪರ್ಮನೆಂಟ್ ಆದ್ರಿಂದ ಯಾವಾಗಲೂ ಇರ್ತಾನೆ, ಆದ್ದರಿಂದ ಅವನ ಬಗ್ಗೆ ತಿಳ್ಕೊಂಡ್ರೆ ಅದು ಎಟರ್ನಲ್. ಆದ್ರಿಂದ ದೇವರನ್ನು ತಿಳ್ಕೊಳ್ಳೋದು ಶಾಶ್ವತ ಜ್ಞಾನ, ಉಳಿದು ತಿಳ್ಕೊಳ್ಳೋದು ಅಶಾಶ್ವತ ಜ್ಞಾನ. ಇದನ್ನ ಅರ್ಥ ಮಾಡಿಕೊಂಡ್ರೆ ಯಾಕೆ ಸಾತ್ವಿಕ ಜ್ಞಾನ ಅಂದ್ರೆ ಯಾವುದು? ಶಾಶ್ವತ ಜ್ಞಾನ ಸಾತ್ವಿಕ ಜ್ಞಾನ. ಅಶಾಶ್ವತ ಜ್ಞಾನ ತಿಳೋದಿ ಎಷ್ಟೋ ಜನ ಮೇಸ್ಟರ್ ಇರ್ತಾರೆ, ಪಾಪ ಮ್ಯಾಥಮೆಟಿಕ್ಸ್ ಮೇಸ್ಟ್ರೇನೆ. ಇವತ್ತೇನಾರು 80 ರಿಟೈರ್ ಮೇಸ್ಟರ್ ಹತ್ರ ಹೋಗ್ಬಿಟ್ಟು ಇವತ್ತಿನ ಕೊಟ್ಟು ಸಿಲೆಬಸ್ ಎಲ್ಲ ಚೇಂಜ್, ಆ ಕೂತು ಅವನೇ ಫೇಲ್ ಆಗಿಬಿಡ್ತಾನೆ, ಪಾಪ ಹುಡುಗಲ್ಲ ಆ ಮೇಸ್ಟ್ರೇ ಫೇಲ್ ಆಗಿಬಿಡ್ತಾನೆ. ಯಾಕಂದ್ರೆ ಓದಿ ಓದಿಲ್ಲ, ಇವತ್ತು ಎಷ್ಟೋ ಜನ ಗೊತ್ತಿಲ್ಲ. ಇವತ್ತು ಸಾಮಾನ್ಯವಾಗಿ ಮಿಡ್ಲ್ ಸ್ಕೂಲ್ ಪಾಠ ಮಾಡ್ಲಿಕ್ಕೆ ಅವ್ರ ಅಪ್ಪ ಬರೋದಿಲ್ಲ, ಅಮ್ಮಗೆ ಆಗೋದಿಲ್ಲ, ಆ ಓದಿ ಸಿಲೆಬಸ್ ಯಾವುದೇ ಇಲ್ಲ ಇದ್ರೊಳಗೆ. ಕಂಪ್ಯೂಟರ್ ಸೇರಿಸಿರ್ತಾರೆ, ಪಾಪ ಅದರ ಕಂಪ್ಯೂಟರ್ ಹೆಸರು ಕೂಡ ಕೇಳಿದ್ದಿಲ್ಲ ಜನ. ಯಾಕೆ? ಸಿಲೆಬಸ್ ಚೇಂಜ್ ಆಗ್ತಾ ಹೋಗುತ್ತಿದ್ದಲ್ಲ ಕೂಡ. ಈ ಜ್ಞಾನ ಎವರ್ ಎಂಡಿಂಗ್. ಆದ್ರೆ ದೇವ್ರ ಬಗ್ಗೆ ಒಂದು ಯಾವಾಗ ಕೇಳಿದ್ರು ಅದೇನೆ, ಇತ್ತಂಗೆ ಇರುವೇನೆ ಹರಿಯೇ ಬೆನ್ನ ಬೆರೆಯ ಚೇಂಜ್ ಆಗೋದಿಲ್ಲ. ಅದು ಒಂದು ಈಶಾವಾಸ್ಯಭಗಂ ಸರ್ವಂ ಯಾವಾಗಲೂ ಅದೇನೆ, ಏನ್ ಮಾಡಿದ್ರು ಬದಲಾಗದೇ ಇಲ್ಲ ಎಂದು ಕೂಡ. ಹರಿರೇವ ಪರಹ, ಹರಿರೇವ ಗುರು, ಹರಿರೇವ ಜಗತ್ ಪಿತೃ ಮಾತ್ರ ಗತಿ. ಒಂದು ಕಾಲದ್ದಲ್ಲದು, ಯಾವಾಗಲೂ ಅದೇನೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಶಾಶ್ವತ ಜ್ಞಾನವನ್ನು ತಿಳಿಬೇಕೆ ಹೊರತು ಅಶಾಶ್ವತ ಜ್ಞಾನವನ್ನಲ್ಲ. ಶಾಶ್ವತ ಜ್ಞಾನ ಅಂದ್ರೆ ಸಾತ್ವಿಕ ಜ್ಞಾನ. ಸರ್ವಭೂತೇಶು ಏನೈಕಂ ಭಾವಂ ಅವ್ಯಯಂ ಇಚ್ಛತೆ ಅವಿಭಕ್ತಂ ವಿಭಕ್ತೇಶು ತಜ್ಞಾನಂ ವಿದ್ಧಿ ಸಾತ್ವಿಕಂ ಎನ್ನ ಎರಡನೇದು ಬಹಳ ವಿಚಿತ್ರ. ಪೃಥಕ್ತೇರತು ಯದ್ಭಾವಂ ಯಜ್ಞಾನಂ ನಾನಾಭಾವಾನ್ ಪೃಥಕ್ ವಿಧಾನ್ ವೇತ್ಯ ಸರ್ವೇಷು ಭೂತೇಶು ತಜ್ಞಾನಂ ವಿದ್ಧಿ ರಾಜಸಂ. ಎರಡನೇ ಜ್ಞಾನ ಇದು. ಅವನು ಎಂಥವನು ಅಂದ್ರೆ ಪೃಥಕ್ತೇರತು ಯಜ್ಞಾನಂ, ಎಲ್ಲ ಎಲ್ಲ ಚೆನ್ನಾಗಿ ಗೊತ್ತವನು, ಎ ಬಿ ಸಿ ಡಿ ಎಲ್ಲ ಗೊತ್ತವನು, ಪ್ರತಿಯೊಂದು ಜಗತ್ತಲ್ಲಿ ಏನೇನಿದೆ ಹಿರೋಸ್ ಈಚ್ ಅಂಡ್ ಎವ್ರಿಥಿಂಗ್ ಕರೆಕ್ಟ್ ಆಗಿ ತಿಳ್ಕೊಂಡಿದ್ದಾನೆ. ಏನೇನು ತಿಳ್ಕೊಂಡಿದ್ದಾನೆ ಅಂತ ಕೇಳಿದರೆ ಆ ಎಲ್ಲವೂ ಕೂಡ ಬೇರೆ ಬೇರೆ ಅಂತಾನೂ ಗೊತ್ತು, ಅದರ ತಾರತಮ್ಯ ಇದೆ ಅಂತಾನೂ ಗೊತ್ತು. ಎಲ್ಲ ವಸ್ತುಗಳು ಬೇರೆ ಬೇರೆ, ಎಲ್ಲ ವಸ್ತುಗಳು ಇದೆ, ಅನಂತಾನಂತ ವಸ್ತುಗಳಿವೆ, ಅವಳ ತಾರತಮ್ಯ ಜ್ಞಾನನೂ ಇದೆ ಅಂತ ತಿಳ್ಕೊಳ್ತಾನೆ. ಆದ್ರೆ ಏನ್ ತಿಳ್ಕೊಂಡಿಲ್ಲ, ಆದ್ರೆ ಒಳಗಿನ ದೇವರೇ ಅವನಿಗೆ ಗೊತ್ತಿಲ್ಲ. ಹೊರಗೆಲ್ಲ ಪರ್ಫೆಕ್ಟ್ ತಿಳ್ಕೊಂಡ್ಬಿಟ್ಟಿದ್ದಾನೆ, ಒಳಗಿನ ಜ್ಞಾನ ಅವನಿಗೆ ಗೊತ್ತಿಲ್ಲ. ಅದನ್ನ ರಾಜಸ ಜ್ಞಾನ ಅಂತ ಕರೀತಾರೆ. ಇದು ಇಂಪಾರ್ಟೆಂಟ್. ಅವನಿಗೆ ಅವನ ಸಿಪ್ಪೆ ಜ್ಞಾನ ಗೊತ್ತು, ಬಾಳೆಹಣ್ಣು ಅಂತ ಸಿಪ್ಪೆ ತಿಳ್ಕೊಂಡೆ ಹೊರತು ಒಳಗಿನ ತಿಳಿ ಅವನಿಗೆ ಗೊತ್ತಿಲ್ಲ. ಇವನು ಹೊರಗಿನ ತಿಳ್ಕೊಂಡ, ಅವನು ಒಳಗಿನ ತಿಳ್ಕೊಂಡ, ಒಳಗಿನ ತಿಳ್ಕೊಂಡು ಅವನು ಸಾತ್ವಿಕ ಜ್ಞಾನ, ಹೊರಗಿನ ತಿಳ್ಕೊಂಡ್ರೆ ಅದು ರಾಜಸ ಜ್ಞಾನ. ಡಿಫರೆನ್ಸ್ ಬಂತಾಗ ಯಾರು ಹೇಳಿದ್ರು ತಾರೀಫ್ ಕೊಡಿ ಅಂತ ಹೇಳಿದ್ರು, ಬಾಟ್ಲೆ ಕೊಟ್ರು ಪಾಪ ತಂದ ಬಂದ ಅವನು ಅದನ್ನು ನುಂಗಿಬಿಟ್ಟಿದ್ದ. ಇಷ್ಟು ಬಾಟ್ಲೆ ನುಂಗಿಬಿಟ್ರೆ ಏನ್ ಮಾಡ್ಬೇಕು ಅದಕ್ಕೆ? ಜಾಣ ಏನ್ ಮಾಡ್ತಾನೆ, ಅದನ್ನು ಓಪನ್ ಮಾಡಿ ಅದನ್ನು ತೆಗೆದು ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಂಡು ತಿಂತಾನಲ್ಲ, ಅದು ಸಾತ್ವಿಕ. ಗ್ಲಾಸ್ ಗ್ಲಾಸ ತಿಂದ್ರೆ ಹೊಸ ರೋಗ ಶುರು ಆಗುತ್ತೆ ಅಷ್ಟೇ, ಹೊರತು ಏನೋ ಪ್ರಯೋಜನ ಇಲ್ಲ. ಮೊದಲಂದ ಹೊರತೆಗೆಯವರಿಗೂ ಏನು ಉಪಯೋಗನೇ ಇಲ್ಲ. ಇವತ್ತೆಲ್ಲ ತಿಳಿದ್ರೆ ಹಾಗೆ ರಾಜಸ ಜ್ಞಾನ ಅಂದ್ರೆ ಇದು ಬಾಹ್ಯ ಜ್ಞಾನನೇ ಹೊರತು ವಸ್ತುವಿನ ಜ್ಞಾನ, ಒಳಗಿರೋ ಅಂತರ್ಯಾಮಿಯ ಜ್ಞಾನ ಇಲ್ಲ. ಯಾರೋ ಕೇಳ್ತಾರೆ, ನಮ್ಮನೆ ಪದ್ಧತಿ ಇದೆ ನೋಡಿ, ಇವ್ರು ಯಾರು ಗೊತ್ತಾ ಅಂತ ಕೇಳ್ತಾರೆ. ಏ ಗೊತ್ತಿಲ್ವೇನ್ರಿ, ಒಂದ್ ತಲೆ, ಎರಡು ಕೈ, ಎರಡು ಕಾಲು, ಪಟ್ನಾಸ ಗೊತ್ತಿದೆ, ಈ ಜಮೇನ್ ಅಂತ ಹೇಳಿಬಿಟ್ರೆ ದಡ್ಡ ಅದಲ್ಲ ಉತ್ತರ ಅಂತ ಹೇಳ್ತಾರೆ. ಆ ಕಂಪನಿ ಗೊತ್ತಲ್ಲ, ಅದು ಪ್ರೊಪ್ರೈಟರ್ ಇವನು. ಓ ಹೌದಾ ಅಂತ ಕೇಳ್ತಾರೆ. ನೋಡಿದ್ರ ದೇಹದಲ್ಲಿ ಕಾಣಲಿಲ್ಲ ಇದು, ಅವನ ಗುಣವೇ ಬೇರೆ ಇದೆ. ನೋಡಿದ್ರೆ ಸಾಮಾನ್ಯ ವ್ಯಕ್ತಿ ಕಂಡ ಕಾಣ್ತಾನೆ, ಅವನ ಪವರ್ ಎಷ್ಟು ದೊಡ್ಡದಾಗಿದೆ. ಇದನ್ನು ಅವ್ರಿಗೆ ಸಾತ್ವಿಕ ಜ್ಞಾನ ಇದು. ಅವನ ಫಿಸಿಕಲ್ ಅಪಿಯರೆನ್ಸ್ ತಿಳ್ಕೊಂಡ್ರೆ ರಾಜಸ, ಅವನ ಕೆಪಾಸಿಟಿ ತಿಳ್ಕೊಂಡ್ರೆ ಅದು ಸಾತ್ವಿಕ. ಈ ನಮಗೆ ತಿಳ್ಕೊಂಡಿರೋದೆಲ್ಲ ಹೊರಗಿನ ಜ್ಞಾನನೇ ಹೊರತು ಬೇರೆ ಅಲ್ಲ. ಇವತ್ತು ಎಷ್ಟು ಗೊತ್ತಿದೆ ನೋಡಿ ನಮಗೆ, ಕತ್ತೆ ಹೇಗೆ ಹರಡುತ್ತೆ, ಹಾವು ಹೇಗೆ ಮೂವ್ ಆಗುತ್ತೆ, ಚೇಳು ಹೇಗೆ ಕಚ್ಚುತ್ತೆ, ಚೇಳು ವಿಷ ಎಲ್ಲಿರುತ್ತೆ, ಎಷ್ಟು ಡೀಟೇಲ್ಸ್ ಗೊತ್ತು ಗೊತ್ತಾ ನಮಗೆ. ಇವತ್ತು ಇವತ್ತು ವಿಜ್ಞಾನ ಎಷ್ಟೊಂದು ಹೇಳಿದೆ ಅಂತ ಕೇಳಿದರೆ ನಮ್ಗೆ ಆಶ್ಚರ್ಯ ಆಗಿಬಿಡುತ್ತೆ. ತಮಾಷೆ ಅಂತ ಕೇಳಿದರೆ ಇವೆಲ್ಲ ಗೊತ್ತು, ನಾವು ಒಳಗೇನಿದೆ ನಮಗೆ, ನಾನು ಯಾರು ಮರೆತ ಉತ್ತರ ಇಲ್ಲ, ಎಲ್ಲ ಏನೋ ನಮಗೆ ಗೊತ್ತು, ನಾನು ಯಾರು ಅಂದ್ರೆ ಉತ್ತರ ಗೊತ್ತಿಲ್ಲ. ಇದೆ ಅಂದ್ರೆ ಅರ್ಥ ಏನೀಗ, ನಾನು ಯಾರು ಅಂತ ತಿಳ್ಕೊಂಡ್ರೆ ಅಧ್ಯಾತ್ಮ ಅಂತ ಹೇಳ್ತಾರೆ. ಆತ್ಮ ಅಂದ್ರೆ ಜೀವ, ಜೀವನ ಬಗ್ಗೆ ತಿಳ್ಕೊಂಡ್ರೆ ಅಧ್ಯಾತ್ಮ ಜ್ಞಾನ. ಆತ್ಮ ಅಂದ್ರೆ ದೇವರು, ಅದ್ರ ಬಗ್ಗೆ ತಿಳ್ಕೊಂಡ್ರೆ ಅಧ್ಯಾತ್ಮ ಜ್ಞಾನ. ದೇವರಲ್ಲಿದ್ದಾನೆ, ಒಳಗಿದ್ದಾನೆ. ನಾವು ಹೊರಗಿನ ಜ್ಞಾನ ತಿಳಿಯುವ ಗಲಾಟೆಯೊಳಗೆ ಒಳಗಿಂದೇ ತಿಳ್ಕೊಂಡಿಲ್ಲ, ಆದ್ದರಿಂದ ಏನೂ ಪ್ರಯೋಜನ ಬರಲಿಲ್ಲ. ಇದು ರಾಜಸ ಜ್ಞಾನ ಸಾತ್ವಿಕ ಜ್ಞಾನದ ವ್ಯತ್ಯಾಸ. ಬಾಹ್ಯ ಜ್ಞಾನ ರಾಜಸ, ಒಳಗಿನ ಜ್ಞಾನ ಸಾತ್ವಿಕ. ಇಷ್ಟ ಆಯ್ತು. ಅದಕ್ಕೆ ಹೇಳ್ತಾರೆ ನಾನಾಭಾವಾನ್ ಪೃಥಕ್ ವಿಧಾನ್. ಅದು ಬಹಳ ಸ್ವಾರಸ್ಯವಾದ ಅರ್ಥ ಉಂಟು. ಅದಕ್ಕೆ ಎಲ್ಲ ವಸ್ತುಗಳನ್ನು ತಿಳ್ಕೊಂಡಿದ್ದಾನೆ, ಅವನ್ನ ಬೇರೆಯನ್ನು ತಿಳ್ಕೊಂಡಿದ್ದಾನೆ, ಇದು ರಾಜಸ ಜ್ಞಾನ ಅಂತ ಇನ್ನೊಂದು ಅರ್ಥ. ಅದಕ್ಕೆ ಎಲ್ಲ ವಸ್ತುಗಳನ್ನು ತಿಳ್ಕೊಂಡಿದ್ದಾನೆ, ಅವನ ಬೇರೆ ಅಂತ ತಿಳ್ಕೊಂಡಿದ್ದಾನೆ, ಇದು ರಾಜಸ ಜ್ಞಾನ. ಇದು ಅರ್ಥ ಆಗಬೇಕಾದ್ರೆ ನಮಗೆ ಗೃಹಧಾರಣ್ಯ ಉಪನಿಷತ್ತು ಓದ್ಬೇಕು, ಅವಾಗ ಅರ್ಥ ಆಗ್ತದೆ. ಅವನು ಇನ್ನೊಂದು ಗೊತ್ತು, ದೇವರು ಗೊತ್ತು ಅವನಿಗೆ, ದೇವರು ಗೊತ್ತು, ಜಗತ್ತು ಗೊತ್ತು, ಆದರೆ ದೈವ ಜಗತ್ತು ಏನಂತ ಗೊತ್ತು ಅವನಿಗೆ, ಬೇರೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ, ಅವನು ರಾಜಸ ಜ್ಞಾನ ಅಂತ ಕರೆದ್ಬಿಟ್ಟು. ಇದು ಸ್ವಲ್ಪ ಕನ್ಫ್ಯೂಷನ್ ಆಗ ಸ್ಟೇಟ್ಮೆಂಟ್ ಇದು. ದೇವರು ಜಗತ್ತು ಬೇರೆ ಅಂತ ತಿಳ್ಕೊಳ್ಳೇ ಸಾತ್ವಿಕ ಜ್ಞಾನ. ಇಲ್ಲಿ ಹೇಳ್ತಾ ಇದ್ದಾರೆ ದೇವರು ನಾವು ಬೇರೆ ಅಂತ ತಿಳ್ಕೊಂಡ್ಬಿಟ್ರೆ ಅದು ರಾಜಸ ಜ್ಞಾನ ಅಂತ ಕರೆದು. ಏನ್ ಹಾಗಂದ್ರೆ ಅರ್ಥ? ಅದಕ್ಕೆ ಹೇಳುತ್ತಾರೆ ಭಾರಿ ಅಪೂರ್ವವಾದ ಮಾತದು. ದೇವರನ್ನ ತಿಳ್ಕೊಳ್ಬೇಕು, ಜಗತ್ತನ್ನು ತಿಳ್ಕೊಳ್ಬೇಕು, ನಮ್ಮನ್ನು ತಿಳ್ಕೊಳ್ಬೇಕು, ಎಲ್ಲರನ್ನೂ ತಿಳ್ಕೊಳ್ಬೇಕು, ಆದರೆ ನಮ್ಮ ಯಾರನ್ನು ಕೂಡ ದೇವರಿಂದ ಬೇರೆ ಅಂತ ತಿಳ್ಕೊಳ್ಬಾರದು. ಇಲ್ಲಿ ಕೆಲವರು ಏನ್ ತಿಳ್ಕೊಂಡ್ಬಿಟ್ರು, ಓ ಎಲ್ಲರೂ ದೇವರೇ ಅಂತ ತಿಳ್ಕೊಳ್ಬೇಕು ಅಂತ ತಿಳ್ಕೊಂಡ್ಬಿಟ್ರು. ಹಾಗಲ್ಲ ಅರ್ಥ, ದೇವರು ಇದ್ದಾನೆ ಅವನೇ ಬೇರೆ, ನಾವಿದ್ದೇವೆ ನಾವೇ ಬೇರೆ. ನಮ್ಗೆ ತೋರ್ನಲ್ಲೇ ಅರ್ಥ ಆಗಿಬಿಡುತ್ತದೆ. ದೇವರು ದೇವರೇ ಬೇರೆ, ನಾವು ನಾವೇ ಬೇರೆ ಅಂದ್ರೆ ನಮಗೂ ದೇವರಿಗೂ ಸಂಬಂಧ ಇಲ್ಲ ಅಂತ ತಿಳ್ಕೊಂಡ್ರೆ ರಾಜಸ ಜ್ಞಾನ. ಅವರವರಿಗೆ ನಮ್ಮ ನಮಗೆ, ಆ ಬಸ್ತವ್ರ ಆ ಬಸ್ಸು, ಈ ಬಸ್ತವ್ರು ಈ ಬಸ್ತು ಅಂತ ಬಿಡ್ತಾರಲ್ಲ ಆ ಟೈಪ್, ಆ ಟೈಪ್ ಅಲ್ಲ ಇದು. ಮತ್ತೆ ದೇವರನ್ನ ಎಷ್ಟೇ ತಿಳ್ಕೊಂಡ್ರು ಕೂಡ ಅವನಿಗೆ ನಮ್ಮ ಸಂಬಂಧ ಇಲ್ಲ ಅಂತ ಮಾತ್ರ ತಿಳ್ಕೊಂಡ್ಬಿಡಬಾರದು. ದೇವರು ದೇವರು, ನಾವು ಜೀವರು ಜೀವರೇನೆ, ಆದರೆ ಜೀವರೆಲ್ಲ ದೇವರು ಕಾಪಾಡದೆ ಹೋದರೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡ್ದೆ ಹೋಗ್ಬಿಟ್ರೆ ಏನಾಗತ್ತೆ? ಅದನ್ನ ರಾಜಸ ತಾಮಸ ಅಂತ ಕರೀತಾರೆ ಹೊರತು ಸಾತ್ವಿಕ ಅಂತ ಕರೆಯೋದಿಲ್ಲ. ಈ ರೀತಿ ಯಾರು ತಿಳ್ಕೊಂಡ್ರು ಅಂದ್ರೆ ವಾಲ್ಮೀಕಿ ರಾಮಾಯಣದಲ್ಲಿ ಬರುತ್ತದೆ. ಎಲ್ಲ ಕಥೆಗಳು ಸೀತಾನ್ವೇಷಣೆಗೆ ಅಂತ ಹೊರಟರು. ಒಂದು ತಿಂಗಳೊಳಗೆ ಬರಬೇಕು ಅಂತ ಸುಗ್ರೀವ ಹೇಳಿದ್ದ. ಒಂದು ತಿಂಗಳು ಮುಗೀತು, ಸೀತಾ ಕೃತಿ ಹೆಸರು ಸುಳಿವು ಕೂಡ ಸಿಗಲಿಲ್ಲ. ವಿಂಧ್ಯ ಪರ್ವತ ಹುಡುಕ್ತಾ ಇದ್ರು ಕಪಿಗಳೆಲ್ಲ. ಅವರ ಸಂಖ್ಯೆ 4 ಕೋಟಿ ಇತ್ತು. 4 ಕೋಟಿ ಕಪಿಗಳು ದಕ್ಷಿಣ ದಿಕ್ಕಿಗೆ ಹೋದವರು. ಅವರು ಹುಡುಕ್ತಾ ಹುಡುಕ್ತಾ ವಿಂಧ್ಯ ಪರ್ವತದ ಒಂದು ಬಿಲದೊಳಗೆ ಸಿಕ್ಕಾಕೊಂಡ್ಬಿಟ್ಟು ಹೊರಗೆ ಹೇಗೆ ಬರಬೇಕು ಗೊತ್ತಿಲ್ಲ. ಆಗ ಅವರೆಲ್ಲ ಯೋಚನೆ ಮಾಡಿದಾಗ ಒಬ್ಬಳು ಬಂದು ಸ್ವಯಂ ಪ್ರಭೆ ಅಂತ ಒಬ್ಬಳು ಬರ್ತಾಳೆ. ಅವಳು ಬಂದು ಹೇಳ್ತಾಳೆ, ನೀವು ಸಿಕ್ಕಾಕೊಂಡಿದ್ದೀರ ಆಶ್ಚರ್ಯ ಅಲ್ಲ, ಇದು ನಮ್ಮ ಅಪ್ಪ ಮಾಡಿದ ಬಿಲ ಇದು, ನಾನು ಮಯಾಸುರನ ಮಗಳು, ಮಯಾಸುರ ಮಾಡಿದ ಬಿಲ ಇದು, ಇದಕ್ಕೆ ಒಳಗೆ ಬರಬೇಕು ಹೊರತು ಒಳಗೆ ಬರಬಹುದು, ಹೊರಗೆ ಹೋಗಲಿಕ್ಕೆ ಆಗೋದಿಲ್ಲ ಅಂತ ಬಿಲ ಇದು, ನೀವೆಲ್ಲ ರಾಮದೇವರ ಭಕ್ತರು ಅಂತ ಹೇಳ್ತೀರಿ, ನಾನು ಬಿಡಿಸ್ತೀನಿ, ದಾರಿ ತೋರಿಸ್ತೇನೆ ಬನ್ನಿ ಅಂತ ಹೇಳಿ ಹೊರಗೆ ಹೋಗೋ ದಾರಿ ತೋರಿಸಿಬಿಟ್ರು. ಆಗ ಅವ್ರಿಗೆ ಖುಷಿಯಾಯಿತು. ಆ ಸಮಯಕ್ಕೆ ಎಲ್ಲ ಮೀಟಿಂಗ್ ಮಾಡಿದರು. ಆ ಮೀಟಿಂಗ್ನಲ್ಲಿ ಬೃಹಸ್ಪತಿ ಅವತಾರ ತಾರ ಮಾತಾಡ್ತಾ ಇದ್ದಾರೆ. ನೋಡ ಹಂಗದ, ನಿಮ್ಮ ಚಿಕ್ಕಪ್ಪ ಸುಗ್ರೀವ, ನೀನು ವಾಲಿಯ ಮಗ, ವಾಲಿಯ ತಮ್ಮ ಸುಗ್ರೀವ, ಅವನು ನೀವು ವಾಲಿಯ ಮಗನಾದ್ರೆ ನಿನ್ನ ಚಿಕ್ಕಪ್ಪ ಅವನು, ಅವನು ಭಾರಿ ದುರಾಸದೋಸೋ ಅತಿ ಚಂಡ ಶಾಸನ, ಭಾರಿ ಕ್ರೂರಿ ಅವನು, ನಿಮ್ಮ ಅಪ್ಪನ್ನೇ ಕೊಲಿಸ್ತವನು ಗೊತ್ತಲ್ಲ, ಭಾರಿ ಕ್ರೂರಿ, ನಮ್ಮನ್ನೆಲ್ಲದೆ ಕಳಿಸಿಕೊಟ್ಟಿದ್ದಾನೆ, ಒಂದು ತಿಂಗಳಾದ ಮೇಲೆ ವಾಪಸ್ ಬಂದ್ರೆ ಸೀತಾಕೃತಿ ಸಿದ್ಧಿ ಸಿಲ್ದ ಬಂದ್ರೆ ಕೊಂದು ಬಿಡ್ತೇನೆ ಅಂತ ಹೇಳಿದ್ದಾನೆ. ಒಂದು ತಿಂಗಳಾಯ್ತು, ಸೀತೆಯ ಸುಡಿಗು ನಮಗೆ ಸಿಕ್ಕಿಲ್ಲ, ಈಗ ವಾಪಸ್ ಹೋದರೆ ಅವನು ಕೊಂದು ಹಾಕಿ ಬಿಡ್ತಾನೆ, ಅದನ್ನ ಏನ್ ಮಾಡೋಣ ನಾವೀಗ, ಇಲ್ಲೇ ಇದ್ದು ಬಿಡೋಣ, ವಾಪಸ್ ಹೋಗೋದು ಬೇಡ ಅಂತ ಹೇಳಿದ್ರು. ವಾಪಸ್ ಹೋಗೋದು ಬೇಡ, ಸರಿ ನಾವೆಲ್ಲ ರಾಮನ ಕೆಲಸಕ್ಕೆ ಬಂದಿದ್ದೇವಲ್ಲ ಅಂತ ಕೇಳಿದ್ರೆ, ರಾಮ ಯಾರು ನಾವ್ಯಾರು, ರಾಮ ಒಬ್ಬ ಮಾನವ, ನಾವೆಲ್ಲ ವಾನರರು, ನಮಗೂ ರಾಮನಿಗೂ ಏನು ಸಂಬಂಧ ಇಲ್ಲ, ರಾಮ ಅಲ್ಲೇ ನಾವಿಲ್ಲೇ, ನಮ್ ಪಾಡಿ ನಾವು, ರಾಮನ ಪಾಡಿ ರಾಮ, ನಮಗೂ ರಾಮನಿಗೂ ಏನೂ ಸಂಬಂಧ ಇಲ್ಲ ಅಂತ ಹೇಳಿಬಿಟ್ರು. ಈ ಮಾತು ಹೇಳ್ತಿರ್ಲಿಕ್ಕೆ ಏನಾಯ್ತು, ಎಲ್ಲರಿಗೂ ಅಪೀಲ್ ಆಯ್ತದ, ದೇವರಿಲ್ಲಾಮ ಬಲಬೇಗ ಅಪೀಲ್ ಆಗಿಬಿಡುತ್ತೆ, ದೇವರು ಎಲ್ಲೋ ವೈಕುಂಠದಲ್ಲಿದ್ದಾರೆ, ನಾವು ಬೆಂಗಳೂರಲ್ಲಿ ಇದ್ದೇವೆ, ನಮಗೂ ದೇವರು ಏನು ಸಂಬಂಧ ಅಂತ ಹೇಳಿ ಕಷ್ಟ ಗೊಡ್ ಬಂದ್ಬಿಡ್ತಾರೆ. ನಿಮ್ಮಡಿ ಎಲ್ಲ ಒಪ್ಕೊಂಡ್ಬಿಟ್ರೆ ಅದನ್ನ ಬರುತ್ತೆ, ಕೆಲವು ವಿಷಯಗಳು ಅನಪೋದೊಳಗೆ ಅಷ್ಟೆತ್ತ ಆಗಿಬಿಡ್ತವೆ. ಆ MLA MPಗಳಿಗೆ ಜಾಸ್ತಿ ಮಾಡ್ತಾರೆ ನೋಡಿ ಸಂಬಳಗಳನ್ನ, ಯಾರು ಪ್ರಶ್ನೆ ಮಾಡೋದಿಲ್ಲ, ಅಲ್ಲ ಅನಪೋದ ಅಕ್ಸೆಪ್ಟ್ ಆಗಿಬಿಡುತ್ತೆ. ನೌಕರರಿಗೆ ಬಂದ ಕಾಲ ಪೊಲೀಸರಿಗೆ ಕೆಳಗಡೆ ಅರ್ಧ ಮಾಡ್ದು ರೆಕ್ಕೆ ಕತ್ತರಿಸಿ ಹಾಕಿಬಿಡ್ತಾರೆ, ಯಾಕಂದ್ರೆ ಅವ್ರ ವಿಷಯನೇ ಬೇರೆ ನಮ್ಮ ವಿಷಯನೇ ಬೇರೆ ಅಂತ ಅವ್ರ ವಿಚಾರ ಅಂತೂ ಎಲ್ಲ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟು ಅಂದರ ಒಪ್ಕೊಂಡು. ಹಾಗಂತೀಯ ಮಾವ ಮಾವ ಸೋದರ ಮಾವ ಅಂತ, ಆ ಸೋದರ ಮಾವ ಮಾತು ಕೇಳ್ತಾ ಇರುತ್ತೆ EDM ಅದು ಒಂದು ಸೋದರ ಮಾವ ಮಾತು ಕೇಳಿಬಿಟ್ಟ, ಹಾಗಿದ್ರೆ ಹೋಗೋದು ಬೇಡ ಬಿಡು, ಇಲ್ಲೇ ಇರೋಣ ಅಂತೀಯ, ಇಲ್ಲೇ ಇದ್ದು ಬಿಡೋಣ, ಹೊಟ್ಟೆಗೆ ಏನ್ ಮಾಡ್ಬೇಕು ಅಂದ್ರೆ ಹಣ್ಣೊಂಪ್ಲು ಬೇಕಾದಷ್ಟು ತಿನ್ಕೊಳ್ಳೋದಕ್ಕೆ, ನಾವೆಲ್ಲ ಕತಿಗಳು, ಹಣ್ಣೊಂಪ್ಲಕ್ಕಂದ್ರೆ ಪಂಚಪ್ರಾಣ, ಜೇನು ಬೇಕಾದಷ್ಟಿದೆ, ಆರವ ತಿನ್ಕೊಂಡು ಇದ್ದು ಬಿಡೋಣಂತೆ, ರಾಮ ಅಲ್ಲೇ ಇರಲಿ ಸುಗ್ರೀವ ಅಲ್ಲೇ ಇರಲಿ, ಅಕಸ್ಮಾತ್ ರಾಮ ಏನಾದ್ರೂ ಹೊಡಿಲಕ್ಕೆ ಬಂದ್ರೆ, ಸುಗ್ರೀವ ಹೊಡಿಲಕ್ಕೆ ಬಂದ್ರೆ, ಅಯ್ಯೋ ಮಯನ ಸಭೆ ಇದು ಮಯನದಿಲ್ಲ, ನಾವೇ ಎಷ್ಟು ಪ್ರೀತಿ ಪಟ್ಟಿದ್ವಿ, 4 ಕೋಟಿ ಜನ ಸೇರಿ ಏನು ಮಾಡಲಿಕ್ಕಾಗಲಿಲ್ಲ, ಆದ್ದರಿಂದ ಆ ರಾಮನಿಗೆ ಗೊತ್ತಾಗೋದಿಲ್ಲ, ಸುಗ್ರೀವನಿಗೆ ಗೊತ್ತಾಗೋದಿಲ್ಲ, ಆರಾಮಾಗಿ ಇದ್ದು ಬಿಡೋಣ ಅಂತ ಹೇಳಿದ ತಕ್ಷಣ ಎಲ್ಲ ಒಪ್ಕೊಂಡ್ರಂತೆ. ಜಾಂಬವಂತ ಸೀನಿಯರ್ ಮೋಸ್ಟ್ ಅದರೊಳಗೆ ಪಾಪ ಯಮನ ಅವತಾರ, ಅವನು ಒಪ್ಕೊಂಡ್ಬಿಟ್ಟು ಎಲ್ಲ ಒಪ್ಕೊಂಡು ನಿಶ್ಚಿಂತೆ, ನೀನು ನಿದ್ದೆ ಒಳ್ಳೆಯದಷ್ಟೇ ಬಾಕಿ. ಆಗ ಹನುಮಂತ ಹೇಳುತ್ತಾನೆ, ಏನ್ ಮಾಡ್ತಿದ್ದೀರಿ ನೀವೆಲ್ಲ ಕೂಡ, ಸ್ವಲ್ಪ ಬುದ್ಧಿಗಿದ್ದು ಇದೆಯಾ, ರಾಮ ಯಾರು ನಾವ್ಯಾರು ಅಂತ ತಿಳ್ಕೊಂಡಿದ್ದೇವಲ್ಲ, ನಾವೆಲ್ಲ ಬದುಕಿರೋದು ಯಾರಿಂದ ಗೊತ್ತಾ, ಆ ರಾಮನಿಂದ. ಹನುಮಂತ ಅಂದ್ರೆ ಅಲ್ಲೂ ಉಪದೇಶ ಮಾಡಿದ್ದೇನೆ, ಭೀಮನಾಗಿ ಉಪದೇಶ ಮಾಡಿದ್ದೇನೆ, ಆಚಾರ್ಯಾಗಿ ಉಪದೇಶ ಮಾಡಿದ್ದೇನೆ, ದೇವರ ಸಂಬಂಧ ಎಲ್ಲ ತಿಳ್ಕೊಳ್ಳೋಕೆ ಹೋಗಬೇಡಿ, ಮತ್ತೆ ರಾಮ ಬಂದು ವಾಲಿನ ಕೊಲ್ತಾ ಹೋಗಿದ್ರೆ ಸುಗ್ರೀವರ ಬಂತ ನೀವೆಲ್ಲ ಬರ್ತಿದ್ರ, ಸುಗ್ರೀವ ಬದುಕಿರೋದು ರಾಮನಿಂದ, ನೀವು ಬದುಕಿರೋ ಸುಗ್ರೀವನಿಂದ, ಅಂದ ಮೇಲೆ ಇವ ಸುಗ್ರೀವ ಎಲ್ಲಿ ರಾಮ ಎಲ್ಲಿ ಅಂತ ಮಾತಾಡ್ತೀರಲ್ಲ, ಇದು ತಪ್ಪು ಕಲ್ಪನೆ ಇದು, ಒಂದು ರಾಮನಿಗೂ ನಮ್ಮನಿಗೂ ಸಂಬಂಧ ಇಲ್ಲ ಅಂತ ತಿಳ್ಕೊಂಡ್ಬಿಡಬೇಡಿ, ಸಂಬಂಧ ಇದೆ, ಅವನ ಸ್ವಾಮಿ ನಾವೆಲ್ಲ ದಾಸರು, ಅನ್ರಿಲೇಟೆಡ್ ಅಂತ ತಿಳ್ಕೊಂಡಿರ್ತೀವಿ, ನ್ಯೂಯಾರ್ಕ್ ಅಮೆರಿಕಾ ಇದೆ, ನಮಗೂ ಅಮೆರಿಕಕ್ಕೂ ಸಂಬಂಧ ಇಲ್ಲ, ಆದ್ರೆ ನಮಗೂ ದಲ್ಲಿಗೂ ಸಂಬಂಧ ಇಲ್ಲ ಅಂತ ಹೇಳಕ್ ಬರೋದಿಲ್ಲ, ಅದೇ ದೇಶದಲ್ಲಿ ನಮ್ಮ ದೇಶದ ರಾಜಧಾನಿಯವರು ನಿಮಗೆ ಸಂಬಂಧ ಇಲ್ಲ ಅಂತ ಹೇಳಬೇಕು ಬರೋದಿಲ್ಲ, ಯಾಕೆ ನಮಗೆ ಸಂಬಂಧಪಟ್ಟಿದ್ದರು. ಇವತ್ತು ದೇವರು ನಮ್ಮ ಸ್ವಾಮಿ ಆದ್ದರಿಂದ ರಾಮ ಒಬ್ಬ ಮನುಷ್ಯನಲ್ಲ, ಬರೀ ಒಬ್ಬ ರಾಜಕುಮಾರನಲ್ಲ, ಅವನು ಭಗವಂತ, ಅವನು ಅಂತ ಭಗವಂತನ ಸಂಬಂಧ ಇಲ್ಲ ಅಂತ ಕೇಳಿದ್ರೆ ಏನ್ ಅರ್ಥ ಇದು? ರಾಮನ ಕೆಲಸ ಅಂದ್ರೆ ಅದು ದೇವರ ಕೆಲಸ, ನಾವೆಲ್ಲ ಹೇಳಬೇಕು, ರಾಮನ ಕೆಲಸ ಮಾಡಬೇಕು, ಇವೆಲ್ಲ ಹೇಳಿ ಅಂತ ಹೇಳುತ್ತಾರೆ. ಆಗ ಅವರು ಬಿಡ್ತಾರಾ? ಇಲ್ಲ ಇಲ್ಲ, ಅದೆಲ್ಲ ಸಾಧ್ಯ ಇಲ್ಲ, ರಾಮ ಇಲ್ಲಿ ಬಂದ್ರೆ ತಾನೇ ಏನಾರಾಗೋದು, ರಾಮ ಏನ್ ಮಾಡ್ಬಿಡ್ತಾನೆ ಮಹಾ ಅಂತ ಕೇಳಿದರೆ, ಓಹೋ ನಿಮ್ಗೆ ವಿಷಯ ಗೊತ್ತಿಲ್ಲ ಅಂತ ಕಾಣುತ್ತೆ ಸ್ಪಷ್ಟ, ನಿಮಗೆ ರಾಮನಿಗೆ ಗೊತ್ತಾಗೋದಿಲ್ಲ, ರಾಮ ಹೇಗೆ ಬರ್ತಾನೆ ಅಂತ ಕೇಳ್ತೀರಾ? ಎಷ್ಟು ದದ್ರಿದ್ದೀರಿ ನೀವೆಲ್ಲ ಕೂಡ, ರಾಮ ಬಂದು ಬಾಣ ಹೊಡೆದ ಏನೇನಾಯ್ತು ಗೊತ್ತಲ್ಲ, ವಾಲಿ ಏನ ಏಕೇಶುಣ ಹತಃ, ವಾಲಿ ಇಂದ್ರದೇವರ ಅವತಾರ, ಅವನ ಕೊರಳು ಇಂದ್ರದೇವರು ಕೊಟ್ಟ ಹಾರ ಇತ್ತು, ಏನು ಕೆಲಸ ಮಾಡಿ, ರಾಮ ಬಡದ ಒಂದು ಬಾಣಕ್ಕೆ 7 ತಾಳೆಮರ ಸುಟ್ಟು ಬೂದಿಯಾದವು, ದುಂದುಬಿಯನ್ನ ರಾಕ್ಷಸ ಹೋದ, ಲಕ್ಷಾಂತರ ದೈತ್ಯರು ಸತ್ತು ಹೋಗ್ಬಿಟ್ರು, ವಾಲಿ ಸತ್ತು ಬಿದ್ದ ಅಂತ ರಾಮನಿಗೆ ನೀವಿರೋ ಜಾಗ ಗೊತ್ತಾಗೋದಿಲ್ಲ, ರಾಮ ಬರಬೇಕಾಗಿಲ್ಲ, ಅವನೊಂದು ಬಾಣ ಬಿಟ್ರೆ ಅವನ್ನೆಲ್ಲ ಕತೆ ಮುಗಿಸಿಬಿಡುತ್ತೆ ಅಂತ ಹೇಳಿದ್ದಾರೆ. ರಾಮನ ಒಂದು ಬಾಣ ಸಾಕು ಗೊತ್ತಾ, ಏನ್ ತಿಳ್ಕೊಂಡಿದ್ದೀರಿ, ಇದು ಸರಿಯಲ್ಲ. ಕೊನೆಗೆ ಹೇಳ್ತಾನೆ, ಆ ರಾಮನೂ ಬೇಡ, ಸುಗ್ರೀವನೂ ಬೇಡ, ಯಾರೂ ಬೇಡ, ನಾನು ಸಾಕು ನಿಮ್ಮನ್ನು ಕತೆ ಮುಗಿಸ್ಲಿಕ್ಕೆ. ನೀವು ಹೇಳ್ತೀರಾ ನಿಮ್ ಕತೆ ಮುಗಿಸ್ಲು ಅಂತ ಹನುಮಂತ ಎದ್ದಾಗ ಆಗೆದ್ರಂತೆಲ್ಲರೂ ಕೂಡ ನಮಗೀಗ ಅರ್ಥ ಆಗುತ್ತೆ ರಾಜಸ ಜ್ಞಾನ ಅಂತ ಏನು ಅಂತ ಅರ್ಥ ಆಗುತ್ತೆ. ರಾಮನ ಬಗ್ಗೆ ಯಾರೋ ರಾಮ ಒಬ್ಬ ರಾಜಕುಮಾರ ಮಹಾಪರಾಕ್ರಮಿ, ಆದ್ರೆ ಅವನ ಪಾಡಿಗೆ ಅವನು ನಮ್ಮ ಪಾಡಿ ನಾವು ಅಂತ ತಿಳ್ಕೊಳ್ಳೋದು ಜಾಣತನ ಅಲ್ಲ. ರಾಮ ಅಂದ್ರೆ ಜಗತ್ತಿನ ಸ್ವಾಮಿ ಅವನು, ಇದು ಸಾತ್ವಿಕ ಜ್ಞಾನ. ಬರೀ ರಾಮ ಯಾರೋ ರಾಜಕುಮಾರ ಅದು ರಾಜಸ ಜ್ಞಾನ. ಅದನ್ನು ಭಗವದ್ಗೀತೆ ಹೇಳ್ತಾ ಇದೆ, ಯಾರು ಪೃಥಕ್ತೇನ ತುಯ ಜ್ಞಾನಂ ನಾನಾಭಾವಾನ್ ಪೃಥಗ್ವಿಧಾನ್ ವೇತ್ತಿ ಸರ್ವೇಷು ಭೂತೇಶು ತಜ್ಞಾನಂ ವಿದ್ಯೆ ರಾಜಸಂ. ಅದು ರಾಜಸ ಜ್ಞಾನ ಅಂತ ಕರೀತಾರೆ. ಏನೂ ಪ್ರಯೋಜನ ಇಲ್ಲ. ಎಷ್ಟೋ ಜನ ತಿಳ್ಕೊಂಡ್ರೆ ಹಾಗೆ ತಾನೆ, ದೇವರು ಮಠ ಅಂತಷ್ಟು ಪಾಪ ರಿಟೈರ್ಡ್ ಆದವರಿಗೆ ನಮಗಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೆ ಎಲ್ಲ ರಿಟೈರ್ಡ್ ಆದವರಿಗೆ. ಇನ್ನು ಕೆಲವರು ಯಾರೋ ಬ್ರಾಹ್ಮಣರಿಗೆ ಪಾಪ ನಮಗೆ ಸಂಬಂಧಪಟ್ಟಿದ್ದಲ್ಲ. ಇನ್ನು ಕೆಲವು ಸೇವಾಕರ್ತರಿಗೆ ಮಾತ್ರ ನಮ್ದೇನು ವ್ಯಾಚಾರ ಅಂತ ಇನ್ನೂ ಕೆಲವರು ಇರ್ತಾರೆ. ಇದ್ಯಾವುದು ಅಲ್ಲ, ಎಲ್ಲರಿಗೂ ಸಂಬಂಧಪಟ್ಟಿದ್ದು. ನಮ್ಮ ಶಕ್ತಿ ಇದ್ರೆ ಸೇವೆ ಮಾಡುತ್ತೇವೆ ಅಷ್ಟೇ ಹೊರತು ಕಮಿಟ್ಮೆಂಟ್ ನಮ್ಮ ಕಮಿಟ್ಮೆಂಟ್ ಮಾತ್ರ ಯಾವಾಗಲೂ ಇದ್ದಿದ್ದೇ ಹೊರತು ಬೇರೆ ಅಲ್ಲ. ಯೋಚನೆ ಮಾಡ್ತಾ ಹೋಗಬೇಕು. ಇದನ್ನ ಸಾತ್ವಿಕ ಯಾವುದು ರಾಜಸ ಯಾವುದು ನಮ್ಮ ಜನಕ್ಕೆ ಏನು ಹೇಳ್ಕೊಟ್ಟಿಲ್ಲ. ಇವತ್ತಿನ ದಿವಸ ದೇವರು ಅಂದ್ರೆ ಅಪ್ಪ ಅಮ್ಮನ ಕೆಲಸ ಇದ್ದಾಗ ಲೆಕ್ಕ ಆಗ್ತಾ ಇದೆ. ಎದುರಂತೂ ಅಪ್ಪ ಅಮ್ಮ ಹೋಗ್ಬಿಟ್ರೆ ಮನೆಯಲ್ಲಿ ಪುಸ್ತಕ ಸರೋಗುಣನೂ ಕೊಟ್ಬಿಡ್ತಾರೆ, ಆ ಕಡೆಗೆ ಅಂಗಡಿ ಹೋಗ್ಬಿಡ್ತಾರೆ. ಎಷ್ಟೋ ಜನ ನೋಡಿ ನಿಮಗೆ ಆಶ್ಚರ್ಯವಾಗುತ್ತೆ, ಆ ಬಳೆಪೇಟದಲ್ಲಿ ಹೋಗಿಬಿಟ್ರೆ ನೀವು ಸರ್ವಮೂಲ ಭಾಗವತಾದಿ ಗ್ರಂಥ ತಗೊಂಡು ನಿಮಗೆ ಚೀಪ್ ರೇಟ್ಗೆ 10-20 ರೂಪಾಯಿ ಸಿಗೋ ಸ್ಥಿತಿಯಲ್ಲಿ ಅದು ಏನು ಅದು ಚರಂಡಿ ಪಕ್ಕ ಇಟ್ಕೊಂಡಿರ್ತಾರೋ ಎಲ್ಲ ಕೂಡ ಮಾರಾಟ ಮಾಡಲಿಕ್ಕೆ. ಅದು ಅಲ್ಲಿನೇ ಗೊತ್ತಿಲ್ಲ, ನಮ್ಮ ಅಪ್ಪ ಹೋದ ಅವ ಹೋಗಲಿ ಅಂತವ್ರಿಗೆ ಅಷ್ಟೇ. ಸಾಲಿಗ್ರಾಮ ಬಿಸಾಕ್ಬಿಡ್ತಾರೆ, ದೇವ್ರ ಪ್ರತಿ ಬಿಚ್ಚ ಕೂಡ ಬಿಚ್ಚೋದಕ್ಕೆ ಎಲ್ಲರಂತೂ ದೇವ್ರ ಬಂದು ಖಾಲಿ ಮಾಡಿಬಿಟ್ಟು ಅದನ್ನ ಅದೆಲ್ಲ ಒತ್ತಿಸ್ಬಿಟ್ಟು ಬಾಡಿ ಕೊಡ್ತಾರೆ ಅಥವಾ ನಾಯಿ ಕಟ್ತಾರೆ ಅಂತ ಜನನು ಸಿಗ್ತಾರೆ. ಯಾತಕ್ಕಿದೆಲ್ಲ ದೇವರವ ಸಂಬಂಧ ಇಲ್ಲ, ನಮ್ಮ ಅಪ್ಪ ಸಂಬಂಧ ಇತ್ತು ನಮ್ಮಪ್ಪ ಹೋಗ್ಬಿಟ್ಟಲ್ಲ ಮತ್ತೆ ಯಾಕೆ ಅಂತೇಳಿ. ನಮ್ಮ ಅಮ್ಮನ ಸಂಬಂಧ ಅಪ್ಪನ ಸಂಬಂಧ ನಮಗೇನು ಸಂಬಂಧ? ಎಷ್ಟು ಮೂರ್ಖರಿದ್ದಾರೆ. ದೇವರ ಏನಾದ್ರು ಕೈಬಿಟ್ಟ ಅಂದ್ರೆ ಜಗತ್ತೆಲ್ಲ ಹತಪ್ರಾಯ ಪೂರ್ತಿ ತೇನವಿನ ತೃಣಮತಿ ನಚಲತಿ. ಇದೆಲ್ಲ ಯಾರಿಗೆ ಗೊತ್ತಿದೆ ಅಂತ ಜ್ಞಾನ ಕೊಡದೆ ಹೋದ್ರೆ ಅದು ರಾಜಸ ಜ್ಞಾನ ಹೊರತು ಲೌಕಿಕ ಜ್ಞಾನದಲ್ಲಿ ಫಸ್ಟ್ ರ್ಯಾಂಕ್ ಅದು ರಾಜಸ ಜ್ಞಾನ, ಏನು ಪ್ರಯೋಜನ ಇಲ್ಲ. ಆದ್ರೆ ಅಧ್ಯಾತ್ಮ ಜ್ಞಾನದಲ್ಲಿ ಜಸ್ಟ್ ಪಾಸ್ ಅವನು ಬದುಕ್ತಾನೆ ಅಂತ ಅರ್ಥ. ಫಸ್ಟ್ ರ್ಯಾಂಕ್ ಏನೂ ಅಲ್ಲ, ಜಸ್ಟ್ ಪಾಸ್. ಅಧ್ಯಾತ್ಮ ಜ್ಞಾನದೊಳಗೆ ಅವನ ಜೀವನದಲ್ಲಿ ಸಾರ್ಥಕ್ಯವನ್ನು ಕಾಣುತ್ತಾನೆ. ಇದು ಎರಡನೇ ಭಾಗ ಇದೆ. ಇನ್ನು ಮೂರನೇ ಭಾಗ ಇದೆ. ಯತ್ತು ಕ್ರಿಸ್ತವದೇ ಕಸ್ಮಿನ್ ಕಾರ್ಯೇ ಸಕ್ತಮ ಹೈತುಕಂ ಅತತ್ಯರ್ಥವದ ಅಲ್ಪಂಚ ತತ್ ತಾಮಸ ಉದಾಹೃತಂ. ಇನ್ನು ತಾಮಸ ಜ್ಞಾನ ಅಂತ ಇದೆ, ಮೂರನೇ ಜ್ಞಾನ ಅದು. ಮೊದಲನೇ ಜ್ಞಾನದಲ್ಲಿ ದೇವರನ್ನು ತಿಳ್ಕೊಂಡ, ಎರಡನೇ ಜ್ಞಾನದಲ್ಲಿ ಜಗತ್ತನ್ನು ತಿಳ್ಕೊಂಡ, ಮೂರನೇ ಜ್ಞಾನದಲ್ಲಿ ದೇವರನ್ನೇ ಜಗತ್ತನ್ನು ತಿಳ್ಕೊಂಡ್ಬಿಡ್ತಾರೆ. ಇದು ಭಾರಿ ಡೇಂಜರ್ ಅಂತ ಹೇಳ್ತಾರೆ. ದೇವರೇ ಜಗತ್ತು, ಜಗತ್ತೇ ದೇವರು. ಯತ್ತು ಕೃಷ್ಣಮದೇ ಕಸ್ಮಿನ್ ಕಾರ್ಯೇ ಸಕ್ತ ಮಹಿತುಕಂ ಕಾರ್ಯೇ ಜೀವೇ. ಜೀವನನ್ನ ಕೃಷ್ಣ ಅಂದ್ರೆ ಬ್ರಹ್ಮ, ಜೀವನನ್ನೇ ಬ್ರಹ್ಮ ಅಂತ ಯಾರು ತಿಳ್ಕೊಂಡ್ಬಿಡ್ತಾರೆ. ಈ ಜಗತ್ತನ್ನೇ ದೇವರು ಅಂತ ಯಾರು ತಿಳ್ಕೊಂಡು, ಜಗತ್ತೇ ದೇವರಲ್ಲ, ಜಗತ್ತಿನ ಒಳಗೆ ದೇವರಿದ್ದಾನೆ. ಈ ಬಾಟ್ಲನೇ ಟಾನಿಕ್ ಅಲ್ಲ, ಅದ್ರ ಒಳಗೆ ಟಾನಿಕ್ ಇದೆ ಅಷ್ಟೇ. ಬಾಟ್ಲೆ ಟಾನಿಕ್ ಅಲ್ಲ, ಆ ರಬ್ಬರ್ ಮೇಲೆ ಹಾಕಿರೋ ರ್ಯಾಪರ್ಲೇ ಟಾನಿಕ್ ಅಲ್ಲ, ಒಳಗೆ ಟಾನಿಕ್ ಇದೆ. ಅದು ತಿಳ್ಕೊಳ್ಳದೇನೆ ಜಗತ್ತನ್ನೇ ದೇವರು ಅಂತ ಯಾರು ತಿಳ್ಕೊಳ್ತಾರೆ, ಜೀವರನ್ನೇ ದೇವರು ಅಂತ ಯಾರು ತಿಳ್ಕೊಳ್ತಾರೆ, ಅವರೆಲ್ಲ ಅದು ತಾಮಸ ಜ್ಞಾನ ಹೊರತದು ರಾಜಸ ಜ್ಞಾನನೂ ಅಲ್ಲ, ಸಾತ್ವಿಕ ಅಂತೂ ಅಲ್ವೇ ಅಲ್ಲ. ಯತ್ತು ಕೃಷ್ಣವದೇ ಕಸ್ಮಿನ್ ಕಾರ್ಯೇ ಸಕ್ತ ಮಹೈತುಕಂ ಅತತ್ವಾರ್ಥವದ ಅಲ್ಪಂಚ ತತ್ ತಾಮಸ ಉದಾಹೃತಂ. ಅತತ್ವಾರ್ಥವತ್ ಜಗತ್ತೆಲ್ಲ ಶೂನ್ಯ, ಜಗತ್ತಿಲ್ವೇ ಇಲ್ಲ ಅಂತ ತಿಳ್ಕೊಂಡೊಬ್ಬ, ದೇವರೇ ಜಗತ್ತು ತಿಳ್ಕೊಂಡು ಇನ್ನೊಬ್ಬ, ದೇವರು ಜಗತ್ತಾಗಿ ಟ್ರಾನ್ಸ್ಫಾರ್ಮ್ ಆಗಿದ್ದಾನೆ ತಿಳ್ಕೊಂಡು ಮತ್ತೊಬ್ಬ, ಇವರೆಲ್ಲರೂ ಕೂಡ ತಪ್ಪಿಕೊಳ್ತಾ ಇದ್ದಾರೆ. ಅಲ್ಪ ಇವರ ಜ್ಞಾನ ದೊಡ್ಡದರ ಬಗ್ಗೆ ಅಲ್ಲ, ಚಿಕ್ಕದರ ಬಗ್ಗೆ ಮಾತ್ರ ಜ್ಞಾನ ಇವರು. ಅಲ್ಪಂ ಕ್ವಶನ್ ಏನ್ ಕೊಡ್ತಾರೆ ಪಾಸ್ ಆಗ್ಬೇಕು ಅಲ್ಲ, ಕ್ವಶನ್ ಬೇರೆ ಎಲ್ಲಿ ಪ್ರಿಂಟ್ ಆಗತ್ತೆ ಅದು ನೋಡ್ಕೋದು ಇವನ್ ಕೆಲಸ. ಕ್ವಶನ್ ಯಾರು ಕೊಟ್ಟಿದ್ದಾರೆ, ಕ್ವಶನ್ ಬಿಟ್ಟು ಎಲ್ಲ ಯೋಚನೆ ಮಾಡ್ತಾನೆ ಪಾಪ. ಕ್ವಶನ್ ಬೇರೆ ಯಾರು ಕೊಟ್ಟಿದ್ದಾರೆ?